ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411. 0037 ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಮಹಾ ಹೋರಾಟದ ಪರಿಚಯ ಭಾಗ 1. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಹಾ ಹೋರಾಟ ಅನ್ನುವಂತಹ ಒಂದು ಪುಸ್ತಕದಲ್ಲಿ ಯಾವ ರೀತಿಯಲ್ಲಿ ಮಹಾ ಹೋರಾಟ ಆರಂಭವಾಯಿತು, ಅದು ಹೇಗೆ ಅಂತ್ಯ ಆಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ಮುಂದಿನ ದಿನಗಳಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ಈ ಮಹಾ ಹೋರಾಟದ ಪರಿಚಯ ಭಾಗ ಯಾವ ರೀತಿಯಲ್ಲಿ, ಏನು ಈ ಪುಸ್ತಕ, ಯಾವ ವಿಚಾರದ ಬಗ್ಗೆ ಮಾತನಾಡತಕ್ಕಂಥದ್ದಾಗಿದೆ ಅನ್ನುವುದನ್ನು ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಸ್ವಾಮಿ, ಮಹಾ ಹೋರಾಟ ಅದು ಸತ್ಯಕ್ಕೂ ಸುಳ್ಳಿನ ನಡುವೆ ಹೋರಾಟ, ಅದು ಕತ್ತಲೆಗೂ ಬೆಳಕಿಗೆ ನಡುವಿನ ಹೋರಾಟ. ಅಪ್ಪ, ವಿಶೇಷವಾಗಿ ಈ ಒಂದು ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ವಿಷಯಗಳನ್ನು ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಇದು ಬಹಳ ಬಹಳ ಮುಖ್ಯವಾದಂತಹ ಸತ್ಯವಾಗಿದೆ ಸ್ವಾಮಿ. ವಿಶೇಷವಾಗಿ ಇವತ್ತಿನಿಂದ ಈ ಮಹಾ ಹೋರಾಟ ಎಲ್ಲಿ ಆರಂಭವಾಯಿತು ಅನ್ನುವಂಥ ಸತ್ಯವನ್ನು ನಾವು ಕಲಿಯಲು ಹೋಗುವಾಗ ನೀನು ಸ್ವಾಮಿ ನಮ್ಮ ಮಧ್ಯದಲ್ಲಿರು. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಈ ಪುಸ್ತಕದಲ್ಲಿರತಕ್ಕಂತಹ ಸತ್ಯವನ್ನು ಅರಿತುಕೊಳ್ಳಲು ಸಹಾಯ ಮಾಡು ರಾಜ. ವಿಶೇಷವಾಗಿ ಕೇಳುಗರನ್ನು ನೀನು ಆಶೀರ್ವದಿಸು ಸ್ವಾಮಿ. ಅವರಿಗೆ ನಿನ್ನ ಆತ್ಮಿಕವಾದಂತಹ ದಾಹವನ್ನು ಏರ್ಪಡಿಸು. ಆ ನಿಟ್ಟಿನಲ್ಲಿ ಈ ಪುಸ್ತಕವನ್ನು ಅವರು ತೆಗೆದುಕೊಂಡು ಓದುವಾಗಿಯೂ ಇದರಲ್ಲಿರ್ತಕ್ಕಂಥ ಸತ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವಾಗಿ ನೀ ಸಹಾಯ ಮಾಡು ಸ್ವಾಮಿ. ಆತ್ಮನ ಮುಖಾಂತರವಾಗಿ ನೀ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಸಹೋದರ ಸಹೋದರಿಯರೇ, ಮಹಾ ಹೋರಾಟದ ಪರಿಚಯ, ಈ ಮಹಾ ಹೋರಾಟದ ಪರಿಚಯ ಭಾಗವಾಗಿ ನಾವು ನೋಡಬೇಕಾದರೆ, ಪಾಪವು ಈ ಭೂಮಿಯನ್ನು ಪ್ರವೇಶ ಮಾಡುವ ಮೊದಲು ಆದಾಮ ತನ್ನ ಸೃಷ್ಟಿಕರ್ತನಾದ ದೇವರೊಂದಿಗೆ ನೇರವಾದಂಥ ಸಂಪರ್ಕವನ್ನು ಹೊಂದಿದ್ದನು ಮತ್ತು ದೇವರ ಜೊತೆಯಲ್ಲಿ ಆತನು ಆನಂದಿಸುವವನಾಗಿದ್ದನು. ಆದರೆ ಅವನು ಪಾಪ ಮಾಡಿ ದೇವರಿಂದ ಪ್ರತ್ಯಕ್ಷಗೊಂಡಿದ್ದನಾಗಿ ಮಾನವ ಜನಾಂಗವು ದೇವರ ನೇರ ಸಂಪರ್ಕವೆಂಬ ಉನ್ನತ ಸದಾವಕಾಶದಿಂದ ವಂಚಿತವಾಗಿದೆ. ಆದಾಗ್ಯೂ ಭೂಮಿಯ ಅಲ್ಲಿರ್ತಕ್ಕಂತಹ ನಿವಾಸಿಗಳು ಈಗಲೂ ಸಹ ವಿಮೋಚನೆಯ ಯೋಜನೆಯನ್ನು ಉಪಯೋಗಿಸಿಕೊಂಡು ಪರಲೋಕದೊಂದಿಗೆ ಸಂಪರ್ಕವನ್ನು ಹೊಂದಲು ಒಂದು ಮಾರ್ಗವನ್ನು ತೆರೆಯಲಾಗಿದೆ. ಆ ಮಾರ್ಗ ಏನೆಂಬುದಾಗಿ ನಾವು ನೋಡಬೇಕಾದರೆ, ಪರಲೋಕದೊಂದಿಗೆ ಸಂಪರ್ಕವನ್ನು ಹೊಂದಲು ದೇವರು ಒಂದು ಮಾರ್ಗವನ್ನು ತೆರೆದಿದ್ದಾರೆ. ದೇವರು ತನ್ನ ಆತ್ಮನ ಮೂಲಕ ಮನುಷ್ಯರೊಂದಿಗೆ ಸಂಪರ್ಕ ಇಟ್ಟುಕೊಂಡಿದ್ದಾನೆ ಮತ್ತು ಆತನ ಆಯ್ಕೆ ಮಾಡಿಕೊಂಡ ಸೇವಕರಿಗೆ ಸತ್ಯವನ್ನು ಪ್ರಕಟಪಡಿಸುವ ಮೂಲಕ ದೈವೀಕ ಬೆಳಕನ್ನು ಜಗತ್ತಿಗೆ ನೀಡುತ್ತಿದ್ದಾನೆ. ಯಾಕೆಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು ಎಂಬುದಾಗಿ 2 ಪೇತ್ರ 1:21 ನಾವು ಓದುವಂತೆಯವರಾಗಿದ್ದೇವೆ. ಮಾನವ ಆತನ ಇತಿಹಾಸದ ಮೊದಲ 2500 ವರ್ಷಗಳಲ್ಲಿ ಯಾವುದೇ ವಿಧವಾದ ಲಿಖಿತ ಪ್ರಕಟಣೆ ಇರಲಿಲ್ಲ. ಮೊಟ್ಟ ಮೊದಲಿಗೆ ದೇವರ ಬಗ್ಗೆ ಕಲಿತವರು ತಮ್ಮ ಜ್ಞಾನವನ್ನು ಇತರರಿಗೆ ಸಂವಹನ ಮಾಡಿದರು ಮತ್ತು ತಂದೆ ಮಗನಿಗೆ ಕಲಿಸುವ ಪರಿಯಲ್ಲಿ ತಲೆಮಾರಿನಿಂದ ತಲೆಮಾರುಗಳ ಮೂಲಕ ಸತತವಾಗಿ ದೈವ ಜ್ಞಾನ ಹಸ್ತಾಂತರಿಸಲ್ಪಟ್ಟಿತು. ಮೋಶೆ ಕಾಲದಲ್ಲಿ ದೇವರ ವಾಕ್ಯದ ಲಿಖಿತ ರೂಪ ಮೊಟ್ಟ ಮೊದಲು ಪ್ರಾರಂಭವಾಯಿತು. ಅನಂತರದಲ್ಲಿ ದೈವ ಪ್ರೇರಿತ ಪ್ರಕಟಣೆಗಳನ್ನು ಪುಸ್ತಕ ರೂಪದಲ್ಲಿ ಸಾಕಾರಗೊಳಿಸಲಾಯಿತು. ಸತ್ಯವೇದದ ಬರವಣಿಗೆಯ ಕೆಲಸವು ಸೃಷ್ಟಿ ಮತ್ತು ದಶಾಜ್ಞೆಗಳನ್ನು ಬರೆದ ಇತಿಹಾಸಕಾರನಾದಂಥ ಮೋಶೆಯಿಂದ ಹಿಡಿದು ಸುವಾರ್ತೆಯ ಅತ್ಯಂತ ಭವ್ಯವಾದ ಸತ್ಯಗಳನ್ನು ದಾಖಲಿಸಿದ ಯೋಹಾನನವರೆಗಿನ ಬರವಣಿಗೆಗಳನ್ನು ಕ್ರೋಢೀಕರಿಸಲು 1600 ವರ್ಷಗಳ ಸುದೀರ್ಘ ಅವಧಿಯನ್ನು ತೆಗೆದುಕೊಂಡಿತು. ಸತ್ಯವೇದ ದೇವರೇ ತನ್ನ ಕೃತಿ ಕಾರಣೆಂದು ಹೇಳಿದೆ. ಆದರೂ ದೇವರು ಈ ಬರವಣಿಗೆಗೆ ಮಾನವನ ಕೈಗಳನ್ನೇ ಉಪಯೋಗಿಸಿಕೊಂಡಿದ್ದಾನೆ ಮತ್ತು ಸತ್ಯವೇದದ 66 ವಿಭಿನ್ನ ಪುಸ್ತಕಗಳು ವೈವಿಧ್ಯಮಯ ಶೈಲಿಯಲ್ಲಿ ಬರಹಗಾರರ ಗುಣಲಕ್ಷಣಗಳನ್ನು ಪ್ರಸ್ತುತಪಡಿಸುತ್ತವೆ. ಸತ್ಯವೇದ ಪ್ರಕಟಪಡಿಸಿದ ಎಲ್ಲ ಸತ್ಯಗಳು ಅದು ದೈವ ಪ್ರೇರಿತವಾದವು ಎಂಬುದಾಗಿ 2 ತಿಮೋತಿ 3:16 ನಾವು ಓದುವಂತಿವರಾಗಿದ್ದೇವೆ. ಅವು ಮನುಷ್ಯರ ಮಾತುಗಳಲ್ಲಿ ಅಭಿವ್ಯಕ್ತಗೊಂಡಿವೆ. ಆದಿಯು ಅಂತ್ಯವು ಆಗಿರುವಾತನ ಪವಿತ್ರಾತ್ಮ ತನ್ನ ಸೇವಕರ ಮನಸ್ಸನ್ನು ಮತ್ತು ಹೃದಯಗಳ ಮೇಲೆ ಬೆಳಕನ್ನು ಚೆಲ್ಲಿದ್ದಾನೆ. ಆತನು ಆ ಸೇವಕರುಗಳಿಗೆ ಕನಸುಗಳು ಮತ್ತು ದರ್ಶನಗಳು ಸಾಂಕೇತವಾಗಿ ಮತ್ತು ಸಂಖ್ಯೆಗಳನ್ನು ನೀಡಿದ್ದಾನೆ ಮತ್ತು ಯಾರಿಗೆ ಸತ್ಯವನ್ನು ಹೇಗೆ ಪ್ರಕಟಿಸಲಾಯಿತೋ ಅವರು ಸ್ವತಃ ಮಾನವ ಭಾಷೆಯಲ್ಲಿ ಚಿಂತನೆಯನ್ನು ಸಾಕಾರಗೊಳಿಸಿದ್ದಾರೆ. ದಶಾಜ್ಞೆಗಳು ದೇವರ ಮಾತುಗಳು ಮತ್ತು ಅವುಗಳನ್ನು ಆತನೇ ತನ್ನ ಸ್ವಂತ ಕೈಗಳಿಂದ ಬರೆದನು. ಆ ದಶಾಜ್ಞೆಗಳು ದೈವಿಕವಾಗಿವೆ ಮತ್ತು ಮಾನವನಿಂದ ರೂಪಿತಗೊಂಡಿಲ್ಲ. ಆದರೆ ಸತ್ಯವೇದ ದೇವರು ನೀಡಿದ ಸತ್ಯಗಳನ್ನು ಮನುಷ್ಯರ ಭಾಷೆಯಲ್ಲಿ ವ್ಯಕ್ತಪಡಿಸುತ್ತಾ ದೈವ ಮತ್ತು ಮಾನವನ ವಾಕ್ಯ ಭಾಗವನ್ನು ಪ್ರತಿನಿಧಿಸುತ್ತದೆ. ಅಂತಹ ಐಕ್ಯ ಭಾವ ದೇವರ ಮಗನು ಮತ್ತು ಮನುಷ್ಯಕುಮಾರನೂ ಆಗಿದ್ದ ಕ್ರಿಸ್ತನ ಸ್ವಭಾವದಲ್ಲಿ ಅಸ್ತಿತ್ವದಲ್ಲಿತ್ತು. ಹೀಗೆ ಆ ವಾಕ್ಯವೆಂಬೋನು ನರವಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬ ಕ್ರಿಸ್ತನ ಕುರಿತ ಸತ್ಯವೇದದ ಮಾತುಗಳನ್ನು ನಾವು ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 1:14 ನೋಡುವಂತೆಯವರಾಗಿದ್ದೇವೆ. ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಶ್ರೇಣಿ ಮತ್ತು ಉದ್ಯೋಗದಲ್ಲಿಯೂ ಹಾಗೂ ಮಾನಸಿಕ ಮತ್ತು ಆತ್ಮಿಕ ವರಗಳಲ್ಲಿಯೂ ವ್ಯಾಪಕವಾಗಿ ವಿಭಿನ್ನವಾಗಿದ್ದ ಪುರುಷರುಗಳಿಂದ ಸತ್ಯವೇದ ಬರೆಯಲ್ಪಟ್ಟಿದೆ. ಹೀಗಾಗಿ ಸತ್ಯವೇದದ 66 ಪುಸ್ತಕಗಳು ಶೈಲಿಯಲ್ಲಿ ವ್ಯಾಪಕವಾದ ವಿಭಿನ್ನತೆಯನ್ನು ಪ್ರಸ್ತುತಪಡಿಸತಕ್ಕಂಥವಾಗಿವೆ ಮತ್ತು ವಿಷಯಗಳ ಮಂಡನೆಯಲ್ಲಿ ವೈವಿಧ್ಯಮಯತೆಯನ್ನು ಮೆರೆಯುತ್ತವೆ. ವಿಭಿನ್ನ ಬರಹಗಾರರು ವಿಭಿನ್ನ ಪ್ರಕಾರದ ಅಭಿವ್ಯಕ್ತಿಗಳನ್ನು ಬಳಸುವವರಾಗಿದ್ದಾರೆ. ಸಾಮಾನ್ಯವಾಗಿ ಒಂದೇ ಸತ್ಯವನ್ನು ಒಬ್ಬರಿಗಿಂತ ಇನ್ನೊಬ್ಬರು ಹೆಚ್ಚು ಆಕರ್ಷಕವಾಗಿ ಪ್ರಸ್ತುತಪಡಿಸುವವರಾಗಿದ್ದಾರೆ ಮತ್ತು ಹಲವಾರು ಬರಹಗಾರರು ವಿಭಿನ್ನ ದೃಷ್ಟಿಕೋನಗಳಿಂದ ಮತ್ತು ವೈವಿಧ್ಯಮಯ ಸಂಬಂಧಗಳ ಅಡಿಯಲ್ಲಿ ವಿಷಯವನ್ನು ಮಂಡಿಸಿದಾಗ ಪೂರ್ವಗ್ರಹ ಪೀಡಿತ ಓದುಗಾರರ ಮೇಲ್ನೋಟಕ್ಕೆ ಬರವಣಿಗೆಗಳು ಅಸಡ್ಡೆ ಅಥವಾ ವಿರೋಧಾಭ್ಯಾಸದಿಂದ ಕೂಡಿರುವಂತೆ ಕಾಣಬಹುದು. ಆದರೆ ಚಿಂತನಶೀಲ ಮತ್ತು ದೇವರಲ್ಲಿ ಭಯಭಕ್ತಿ ತೋರುವ ಸತ್ಯವೇದ ವಿದ್ಯಾರ್ಥಿ ಸ್ಪಷ್ಟ ಒಳನೋಟ ಆಧಾರದ ಮೇಲೆ ಬರಹಗಾರರ ಬರವಣಿಗೆಗಳಲ್ಲಿರುವ ಸಾಮರಸ್ಯವನ್ನು ಗ್ರಹಿಸುವಂತೆಯವರಾಗಿರುತ್ತಾರೆ. ವಿಭಿನ್ನ ವ್ಯಕ್ತಿಗಳ ಮೂಲಕ ಸತ್ಯವನ್ನು ಪ್ರಸ್ತುತಪಡಿಸುವಂತೆ ಆ ಸತ್ಯವನ್ನು ವಿವಿಧ ದೃಷ್ಟಿಕೋನಗಳಿಂದ ಹೊರತರಲಾಗಿದೆ. ಒಬ್ಬ ಬರಹಗಾರನು ವಿಷಯದ ಪ್ರಸ್ತಾವನೆಯ ಒಂದು ಹಂತದಲ್ಲಿ ಹೆಚ್ಚು ಪ್ರಭಾವಿತನಾಗಬಿಡುತ್ತಾನೆ. ಅವನು ತನ್ನ ಅನುಭವದೊಂದಿಗೆ ಅಥವಾ ಅವನ ಗ್ರಹಿಕೆ ಮತ್ತು ಮೆಚ್ಚುಗೆಯ ಶಕ್ತಿಯೊಂದಿಗೆ ಹೊಂದಿಕೆ ಆಗುವವನಾಗಿದ್ದಾನೆ, ಅಂಶಗಳನ್ನು ಗ್ರಹಿಸುತ್ತಾನೆ. ಯಾವುದೇ ಹಂತದಲ್ಲಿ ಇನ್ನೊಬ್ಬ ಬರಹಗಾರನು ವಿಷಯವೇ ವಶಪಡಿಸಿಕೊಳ್ಳುವಂತಾಗಿದೆ. ಆದರೆ ಪ್ರತಿಯೊಬ್ಬನು ಪವಿತ್ರಾತ್ಮನು ತನ್ನ ಮನಸ್ಸಿನ ಮೇಲೆ ಬಲವಾಗಿ ಪ್ರಭಾವ ಬೀರುವ ವಿಷಯವನ್ನೇ ಪ್ರಸ್ತುತಪಡಿಸುವವನಾಗಿದ್ದಾನೆ. ಈ ಇಬ್ಬರು ಪ್ರಸ್ತುತಪಡಿಸಿದ ಸತ್ಯ ಭಿನ್ನವಾಗಿ ಅಭಿವ್ಯಕ್ತಿಗೊಂಡರೂ ಅವುಗಳಲ್ಲಿ ಪರಿಪೂರ್ಣ ಸಾಮರಸ್ಯ ಇರುವಂಥದ್ದಾಗಿದೆ ಮತ್ತು ಜೀವನದ ಎಲ್ಲ ಸಂದರ್ಭಗಳಲ್ಲಿ ಮತ್ತು ಅನುಭವಗಳಲ್ಲಿ ಮಾನವರ ಅಗತ್ಯತೆಗಳನ್ನು ಪೂರೈಸಲು ಪ್ರಕಟಗೊಂಡ ಸತ್ಯಗಳು ಒಂದುಗೂಡುವ ಸಲುವಾಗಿ ಪರಿಪೂರ್ಣವಾದ ಸಮಗ್ರತೆಯನ್ನು ರೂಪಿಸಲು ಹೊಂದಿಕೊಳ್ಳುತ್ತವೆ. ಮಾನವ ಮಾಧ್ಯಮದ ಮೂಲಕ ಜಗತ್ತಿಗೆ ತನ್ನ ಸತ್ಯವನ್ನು ತಿಳಿಸಲು ದೇವರು ಸಂತಸಗೊಂಡಿದ್ದಾನೆ ಮತ್ತು ಆತನೇ ತನ್ನ ಪವಿತ್ರಾತ್ಮನಿಂದ ಅವರನ್ನು ಹರನಾಗಿಯೂ ಮಾಡಿದ್ದಾನೆ ಹಾಗೂ ಸುವಾರ್ತೆ ಸಾರಲು ಅವಕಾಶ ಮಾಡಿಕೊಟ್ಟಿದ್ದಾನೆ. ಸುವಾರ್ತೆ ಸಾರುವವರು ಏನು ಮಾತನಾಡಬೇಕು, ಏನು ಬರೆಯಬೇಕು ಎಂಬ ಆಯ್ಕೆಯಲ್ಲಿ ಸಹ ಅವರ ಮನಸ್ಸಿಗೆ ಮಾರ್ಗದರ್ಶನ ನೀಡುವಾತನು ಆತನೇ ಆಗಿದ್ದಾನೆ. ನಿಧಿ ಮಣ್ಣಿನ ಪಾತ್ರೆಯಲ್ಲಿದ್ದರೂ ಅದು ಪರಲೋಕದಿಂದ ಬಂದದ್ದು ಎಂಬಂತಿದೆ. ಮೇಲಿನ ಪರಲೋಕ ಮತ್ತು ಭೂಲೋಕದ ಸಂಬಂಧ ಮಾನವ ಭಾಷೆಯ ಅಪೂರ್ಣ ಅಭಿವ್ಯಕ್ತಿಯ ಮೂಲಕ ದೈವ ಸಾಕ್ಷ್ಯವನ್ನು ತಿಳಿಸಲಾಗುತ್ತದೆ. ಆದರೂ ಇದು ದೇವರ ಸಾಕ್ಷಿ ಎಂಬುದನ್ನು ನಾವು ಮರೆಯಬಾರದು ಮತ್ತು ದೇವರ ಆಜ್ಞೆ ಪರಿಪಾಲಕನು ದೇವರನ್ನು ನಂಬುವವನು ಆದ ಮಾನವ ದೇವರ ಅನುಗ್ರಹ ಮತ್ತು ಸತ್ಯದಿಂದ ತುಂಬಿರುವ ಆ ಸಾಕ್ಷಿಯಲ್ಲಿ ದೈವಿಕ ಶಕ್ತಿಯ ಮೈಮೆಯನ್ನು ನೋಡುವವನಾಗಿದ್ದಾನೆ. ರಕ್ಷಣೆಗೆ ಅಗತ್ಯವಾದ ಜ್ಞಾನವನ್ನು ದೇವರು ತನ್ನ ವಾಕ್ಯದ ಮೂಲಕ ಮನುಷ್ಯರಿಗೆ ಒಪ್ಪಿಸಿಕೊಟ್ಟಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಸತ್ಯವೇದವೆಂಬ ಪವಿತ್ರ ಗ್ರಂಥವನ್ನು ದೇವರ ಅಧಿಕೃತ ಮತ್ತು ದೋಷರಹಿತ ಹಾಗೂ ಆತನ ಚಿತ್ತದ ಮೇರೆಗೆ ನಮಗೆ ಬಂದ ಪ್ರಕಟಣೆ ಎಂದು ನಾವೆಲ್ಲರೂ ಸ್ವೀಕಾರ ಮಾಡಿಕೊಳ್ಳಬೇಕು. ಆ ಪ್ರಕಟಣೆಗಳು ಚಾರಿತ್ರ್ಯದ ಪ್ರಮಾಣ, ತತ್ವಗಳ ಬಹಿರಂಗ ಮತ್ತು ಅನುಭವ ಪರೀಕ್ಷೆಯಾಗಿವೆ. ದೈವ ಪ್ರೇರಿತವಾದಂಥ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಡಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರಾವೀಣನಾಗಿ ಸಕಲ ಸತ್ಕಾರಕ್ಕೆ ಸನ್ನದ್ಧನಾಗುವನು ಎಂಬುದಾಗಿ 2 ತಿಮೋತಿ 3:16 ತನಕ ನಾವು ನೋಡುವವರಾಗಿದ್ದೇವೆ. ಆದರೂ ದೇವರು ತನ್ನ ವಾಕ್ಯದ ಮೂಲಕ ಮನುಷ್ಯರಿಗೆ ತನ್ನ ಚಿತ್ತವನ್ನು ಬಹಿರಂಗಪಡಿಸಿದ್ದಾನೆ ಎಂದ ಮಾತ್ರಕ್ಕೆ ಪವಿತ್ರಾತ್ಮನ ನಿರಂತರ ಉಪಸ್ಥಿತಿ ಮತ್ತು ಆತನ ಮಾರ್ಗದರ್ಶನ ಅನಗತ್ಯ ಎಂದು ಅರ್ಥವಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ತನ್ನ ಸೇವಕರಿಗೆ ದೇವರ ವಾಕ್ಯವನ್ನು ಅರ್ಥ ಮಾಡಿಸಲು ಮತ್ತು ಕಲಿತ ವಾಕ್ಯವನ್ನು ಅವರ ಸ್ವಂತ ಜೀವನದಲ್ಲಿ ಅನ್ವಯ ಮಾಡಿಕೊಳ್ಳಲು ಸಹಾಯ ಮಾಡುವುದಕ್ಕಾಗಿ ಪವಿತ್ರಾತ್ಮನ ವರವನ್ನು ಆತನು ನೀಡುವ ಭರವಸೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ಮಾಡಿದ್ದಾನೆ. ಮತ್ತು ಸತ್ಯವೇದವನ್ನು ಪವಿತ್ರಾತ್ಮನೇ ಪ್ರೇರೇಪಿಸಿದ್ದರಿಂದ ಆತನ ಬೋಧನೆಯು ದೇವರ ವಾಕ್ಯದ ಬೋಧನೆಗೆ ವಿರುದ್ಧವಾಗಿರುವುದು ಅಸಾಧ್ಯ. ಎಲ್ಲರೂ ಸತ್ಯವೇದ ಒಂದಕ್ಕೊಂದು ವಿರುದ್ಧವಾಗಿದೆ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಆದರೆ ಪರಿಶುದ್ಧಾತ್ಮನು ಪ್ರೇರಣೆ ಮಾಡಿರುವ ನಿಮಿತ್ತವಾಗಿ ದೇವರ ವಾಕ್ಯದಲ್ಲಿರತಕ್ಕಂತಹ ಸತ್ಯ ಯಾವ ರೀತಿಯಲ್ಲಿಯೂ ತದ್ವಿರುದ್ಧವಾಗಿರಲು ಸಾಧ್ಯವೇ ಇಲ್ಲ. ಎಲ್ಲದಕ್ಕೂ ಸಹ ಕೊಂಡಿಯಾಗಿದೆ, ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ ಎಂಬುದನ್ನು ನಾವು ಅರಿತುಕೊಳ್ಳಬಹುದು. ಸತ್ಯವೇದವನ್ನು ಕಡೆಗಾಣಲು ಪವಿತ್ರಾತ್ಮನ ವರವನ್ನು ಕೊಟ್ಟಿಲ್ಲ ಅಥವಾ ಕೊಡಲ್ಪಡುವುದು ಇಲ್ಲ. ಯಾಕೆಂದರೆ ದೇವರ ವಾಕ್ಯವು ಎಲ್ಲ ಬೋಧನೆ ಮತ್ತು ಅನುಭವವನ್ನು ಪರೀಕ್ಷಿಸಬೇಕಾದ ಮಾನದಂಡವಾಗಿದೆ ಎಂದು ಸತ್ಯವೇದ ಸ್ಪಷ್ಟವಾಗಿ ಹೇಳಿದೆ. ಅಪೊಸ್ತಲನಾದಂತಹ ಯೋಹಾನನು, ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಇಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು ಎಂಬುದಾಗಿ 1 ಯೋಹಾನ 4:1 ಹೇಳುವವನಾಗಿದ್ದಾನೆ. ಮತ್ತು ಯೆಶಾಯನ ಪ್ರವಾದನ ಗ್ರಂಥ 8:20 ಸಹ ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದು ಬೆಳಕಾಗುವುದಿಲ್ಲ ಎಂಬುದಾಗಿ ತಿಳಿಸುವಂತವನಾಗಿದ್ದಾನೆ. ಅಂದರೆ ಅವರಲ್ಲಿ ಬೆಳಕಿಲ್ಲ, ಅವರು ಇನ್ನೂ ಸಹ ಕತ್ತಲೆ ಅಂತಕ್ಕಂತಹ ಪಾಪದಲ್ಲಿ ಇದ್ದಾರೆ ಅನ್ನುವ ಅರ್ಥವನ್ನು ನಾವು ಯೆಶಾಯನ ಪ್ರವಾದನೆ ಗ್ರಂಥ 8:20 ವಾಕ್ಯದಲ್ಲಿ ತಿಳಿಸುವುದರಿಂದ ಅರ್ಥ ಮಾಡಿಕೊಳ್ಳಬಹುದು. ತಮಗೆ ಸಾಕಷ್ಟು ಜ್ಞಾನೋದಯ ಪವಿತ್ರಾತ್ಮನಿಂದ ಆಗಿರುವುದರಿಂದ ಮುಂದೆ ದೇವರ ವಾಕ್ಯದ ವಿಷಯದಲ್ಲಿ ಆತನ ಮಾರ್ಗದರ್ಶನದ ಅಗತ್ಯವಿಲ್ಲ ಎಂದು ಪ್ರತಿಪಾದಿಸುವ ದೋಷಪೂರಿತ ಗುಂಪೊಂದು ಪವಿತ್ರಾತ್ಮನ ಕೆಲಸದ ಮೇಲೆ ದೊಡ್ಡ ನಿಂದೆ ಮಾಡುತ್ತಿದೆ ಈಗಲೂ ಸಹ ಅನೇಕ ಕಾರ್ಯಗಳನ್ನು ಅವರು ಮಾಡುವಂತೆಯವರಾಗಿದ್ದಾರೆ. ಅವರು ತಮ್ಮೊಳಗೆ ಉಂಟಾಗುವ ಅನಿಸಿಕೆಗಳನ್ನು ದೇವರಾತ್ಮನ ಧ್ವನಿ ಎಂದು ಪರಿಗಣಿಸುವವರಾಗಿದ್ದಾರೆ. ಆದರೆ ಅವರನ್ನು ನಿಯಂತ್ರಿಸುವ ಆತ್ಮವು ದೇವರ ಆತ್ಮವಲ್ಲ. ಈ ಅನಿಸಿಕೆಗಳನ್ನು ಅನುಸರಿಸುವುದು ಧರ್ಮ ಗ್ರಂಥಗಳ ನಿರ್ಲಕ್ಷ್ಯಕ್ಕೆ, ಗೊಂದಲಕ್ಕೆ, ವಂಚನೆಗೆ ಮತ್ತು ನಾಶನಕ್ಕೆ ಮಾತ್ರ ಕಾರಣವಾಗಬಹುದು. ಆದ್ದರಿಂದ ಸೈತಾನನ ಕುತಂತ್ರವಷ್ಟೇ ಮುಂದುವರಿದಿರುವುದು. ಕ್ರಿಸ್ತನ ಸಭೆಗೆ ಪವಿತ್ರಾತ್ಮನ ಸೇವೆ ಮಹತ್ವಪೂರ್ಣ ಪ್ರಾಮುಖ್ಯತೆ ಆಗಿದೆ. ಆದ್ದರಿಂದ ಉಗ್ರಗಾಮಿಗಳ ಮತ್ತು ಮತಹಂದರ ತಪ್ಪುಗಳ ಮೂಲಕ ಪವಿತ್ರಾತ್ಮನ ಕೆಲಸವನ್ನು ನಿಂದಿಸುವುದು ಹಾಗೂ ದೇವರೇ ಮಾನವರಿಗೆ ಆತ್ಮಿಕ ಶಕ್ತಿಯ ಮೂಲವಾಗಿ ಕೊಟ್ಟಿರುವ ಪವಿತ್ರಾತ್ಮನ ಶಕ್ತಿಯನ್ನು ಅಲಕ್ಷಿಸುವಂತೆ ಮಾಡುವುದು ಸೈತಾನನ ಹುನ್ನಾರಗಳಲ್ಲಿ ಒಂದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಸರಿಯಾದ ರೀತಿಯಲ್ಲಿ ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರ ವಾಕ್ಯಕ್ಕೆ ಹೊಂದಿಕೊಂಡು ಸುವಾರ್ತೆ ಸಾರೋಣ. ಅವಧಿ ಯುದ್ಧಕ್ಕೂ ಪವಿತ್ರಾತ್ಮನು ತನ್ನ ಕೆಲಸವನ್ನು ಮುಂದುವರಿಸಬೇಕಾಗಿದೆ. ಪವಿತ್ರ ಕಾನಾನಿನಲ್ಲಿ ಸಾಕಾರಗೊಳ್ಳಬೇಕಾದ ಪ್ರಕಟಣೆಯ ಹೊರತಾಗಿ ಹಳೆಯ ಮತ್ತು ಹೊಸ ಒಡಂಬಡಿಕೆ ಎರಡು ಧರ್ಮ ಗ್ರಂಥಗಳನ್ನು ನೀಡಲಾದ ಯುಗ ಯುಗಗಳಲ್ಲಿ ಪ್ರತಿಯೊಬ್ಬರ ಮನಸ್ಸುಗಳಿಗೆ ಬೆಳಕನ್ನು ಸಂವಹನ ಮಾಡುವುದನ್ನು ಪವಿತ್ರಾತ್ಮ ದೇವರು ನಿಲ್ಲಿಸಿರಲಿಲ್ಲ. ಯಾವುದೇ ರೀತಿಯಲ್ಲಿ ಧರ್ಮ ಗ್ರಂಥಗಳನ್ನು ನೀಡುವುದಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಮಾನವರು ಎಚ್ಚರಿಕೆ, ಖಂಡನೆ, ಸಲಹೆ ಮತ್ತು ಸೂಚನೆಗಳನ್ನು ಪವಿತ್ರಾತ್ಮನ ಮೂಲಕ ಪಡೆದರು ಎಂಬುದನ್ನು ಸತ್ಯವೇದ ಸ್ವತಃ ವಿವರಿಸುವಂತಾಗಿದೆ. ಮತ್ತು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಪ್ರವಾದಿಗಳ ಉಲ್ಲೇಖ ಮಾಡಲಾಗಿದೆ. ಆದರೂ ಅವರ ಹೇಳಿಕೆಗಳಲ್ಲಿ ಯಾವುದನ್ನು ದಾಖಲೆ ಮಾಡಿಕೊಂಡಿರುವುದಿಲ್ಲ. ಅದೇ ರೀತಿಯಲ್ಲಿ ಕಾನಾನಿನ ಧರ್ಮಶಾಸ್ತ್ರ ಮುಕ್ತಾಯವಾದ ನಂತರ ದೇವರ ಮಕ್ಕಳನ್ನು ಜ್ಞಾನೋದಯ ಮಾಡಲು, ಎಚ್ಚರಿಸಲು ಮತ್ತು ಸಾಂತ್ವನಗೊಳಿಸಲು ಪವಿತ್ರಾತ್ಮನ ಇನ್ನೂ ತನ್ನ ಕೆಲಸವನ್ನು ಮುಂದುವರಿಸಬೇಕಾಗಿದೆ. ಹೌದು ಪ್ರಿಯ ಕೇಳುಗರೆ, ಪರಿಶುದ್ಧಾತ್ಮನು ಅನೇಕ ಕಾರ್ಯಗಳನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ಮಾಡುವಂಥವನಾಗಿದ್ದಾನೆ. ಅವುಗಳನ್ನು ನಾವು ನೋಡಬಹುದು. ಆದರೆ ಅನೇಕರು ಪರಿಶುದ್ಧಾತ್ಮನು ಮಾಡುವಂತಹ ಕಾರ್ಯವನ್ನು ಅಲ್ಲಗಳೆಯುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಅವರು ಅಲ್ಲಗಳೆಯುವಂಥವರಾಗಿದ್ದಾರೆ ಎಂದರೆ, ಅನೇಕರು ತಮ್ಮ ಸ್ವಇಚ್ಛೆಯ ನಿಮಿತ್ತವಾಗಿ ಅನೇಕ ಪ್ರವಾದನೆಗಳನ್ನು ನುಡಿಯುವಂಥವರಾಗಿದ್ದಾರೆ. ಆದರೆ ಜನಗಳ ಮುಂದೆ ಅವರು ಹೇಳುವಂಥ ವಿಚಾರವೇನೆಂದರೆ, ಇದು ಪರಿಶುದ್ಧಾತ್ಮನಿಂದ ಬಂದಂತಹ ವಿಚಾರ, ಪರಿಶುದ್ಧಾತ್ಮನು ನಮ್ಮಲ್ಲಿ ಮಾತನಾಡಿದ್ದಾನೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಆದರೆ ನಿಜವಾಗಿಯೂ ಸಹ ಸತ್ಯವೇದದಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಹೋಲಿಸಿ ನಾವು ನೋಡುವುದಾದರೆ, ಅವರು ಹೇಳುವಂತಹ ವಿಚಾರಕ್ಕೂ ಸತ್ಯವೇದದಲ್ಲಿರ್ತಕ್ಕಂತಹ ವಿಚಾರಕ್ಕೂ ಒಂದಕ್ಕೊಂದು ಸಂಬಂಧವಿರುವುದಿಲ್ಲ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು, ಇದು ದೇವರ ಆತ್ಮನಿಂದ ಬಂದಿರತಕ್ಕಂತಹ ನುಡಿಗಳಲ್ಲ. ಇದು ಬೇರೆ ಒಂದು ಆತ್ಮದಿಂದ, ದುರಾತ್ಮಗಳಿಂದ ಬಂದಿರತಕ್ಕಂತಹ ನುಡಿ ಎಂಬುದನ್ನು ಯಾರೆಲ್ಲ ದೇವರ ವಾಕ್ಯದಿಂದ ಮಾತನಾಡತಕ್ಕಂಥವರಾಗಿದ್ದಾರೋ ಅವರು ಯೆಶಾಯನ ಪ್ರವಾದನೆ ಗ್ರಂಥ 8:20 ತಿಳಿಸುವಂತೆ ಅವರು ದೇವರ ಉಪದೇಶವನ್ನು, ದೇವರ ಬೋಧನೆಯನ್ನು ವಿಚಾರಿಸುವಂಥವರಾಗಿದ್ದಾರೆ. ಇನ್ನೊಂದು ರೀತಿಯಲ್ಲಿ ನಾವು ನೋಡುವುದಾದರೆ, ಲಾ ಆ್ಯಂಡ್ ಟೆಸ್ಟಿಮನಿ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಲಾ ಅಂತಂದರೆ ಅದು ದೇವರ ಆಜ್ಞೆಯನ್ನು ಸೂಚಿಸುವಂಥದ್ದಾಗಿದೆ. ಟೆಸ್ಟಿಮನಿ ಅಂದರೆ ಆತನ ಉಪದೇಶ, ಆತನ ಬೋಧನೆಯನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ನ್ಯಾಯ ಪ್ರಮಾಣ ಮತ್ತು ಆತನ ಉಪದೇಶ ಬೋಧನೆ ಎರಡನ್ನೂ ಸಹ ನಾವು ನೋಡಬೇಕು. ಯಾರು ಈ ಎರಡನ್ನು ಸಹ ನೋಡಿ ಬೋಧನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೋ ಅವರು ಸತ್ಯದ ಆಧಾರದ ಮೇಲೆ ಮಾಡ್ತಕ್ಕಂಥವರಾಗಿದ್ದಾರೆ, ಅವರಲ್ಲಿ ಬೆಳಕಿದೆ ಎಂಬುದನ್ನು ನಾವು ಅರಿತುಕೊಳ್ಳಬಹುದು. ಆದರೆ ಯಾರು ಎರಡನ್ನು ಸಹ ನೋಡದೆ ಒಂದನ್ನು ಮಾತ್ರ ಹಿಡಿದುಕೊಂಡಿರ್ತಕ್ಕಂಥವರಾಗಿದ್ದಾರೋ ಅವರಲ್ಲಿ ಬೆಳಕಿಲ್ಲ, ಅಂದರೆ ಸತ್ಯವಿಲ್ಲ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ 1 ಯೋಹಾನ 4:1 ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಇಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ನಾವು ನಿಜವಾಗಲೂ ಸಹ ಈ ಒಂದು ಹೇಳ್ತಕ್ಕಂಥ ಮಾತು ಪ್ರವಾದಿಯ ಮಾತೋ ಇಲ್ಲೋ ಎಂಬುದನ್ನು ಪರೀಕ್ಷಿಸಬೇಕು. ಈ ಒಂದು ಮಹಾ ಹೋರಾಟ ಪುಸ್ತಕವನ್ನು ಬರೆದಂತಹ ಶ್ರೀಮತಿ ವೈಟಮ್ಮನವರನ್ನು ಅನೇಕ ರೀತಿಯಲ್ಲಿ ಈ ಒಂದು ಪ್ರವಾದನೆಯ ವಾಕ್ಯದ ಹೊಂದಿಗೆ ಅವರನ್ನು ಒಂದು ಟೆಸ್ಟ್ನಲ್ಲಿ ಅಳವಡಿಸಲಾಯಿತು. ಅದರಲ್ಲಿ ಅವರು ನಿಜವಾಗಿಯೂ ಸಹ ಪ್ರವಾದಿನಿ, ಇದು ದೇವರಿಂದ ಬಂದಂಥ ವಾಕ್ಯಗಳು ಎಂಬುದನ್ನು ಅನೇಕ ರೀತಿಯಲ್ಲಿ ಸತ್ಯವೇದ ಆಧಾರದೊಂದಿಗೆ ಎಲ್ಲರೂ ಸಹ ತಿಳಿದುಕೊಂಡು ಈ ಮಹಾ ಹೋರಾಟ ಪುಸ್ತಕ ಇವತ್ತಿನ ದಿನದಲ್ಲಿ ಎಲ್ಲ ಕಡೆ ಹಬ್ಬುವಂಥದ್ದಾಗಿದೆ. ಇದು ಹಿಂದೆ, ಇವಾಗ, ಮುಂದೆ ನಡೆಯತಕ್ಕಂಥ ಕಾರ್ಯಗಳ ಬಗ್ಗೆ ತಿಳಿಸುವಂಥದ್ದಾಗಿದೆ. ಹಾಗಾಗಿ ಪರಿಚಯ ವಿಚಾರದಲ್ಲಿ ನಾವು ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ. ಇನ್ನು ಮುಂದುವರಿದು ಮುಂದಿನ ಸಂಚಿಕೆಯಲ್ಲಿ ಯಾಕೆ ಈ ಪುಸ್ತಕವನ್ನು ಓದಬೇಕು, ಇದರ ಪರಿಚಯ ಹೇಗಿದೆ ಎನ್ನುವುದನ್ನು ನಾವು ಮುಂದುವರೆದು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ಈ ಮಹಾ ಹೋರಾಟ ಪುಸ್ತಕ ನಮ್ಮ ಕೈಗೆ ನೀನು ಕೊಟ್ಟಿರ್ತಕ್ಕಂಥ ದೇವರಾಗಿದ್ದೀಯ ಸ್ವಾಮಿ. ಅಪ್ಪ, ನಿನ್ನ ಪ್ರವಾದಿಯಾದಂತಹ ವೈಟಮ್ಮನವರ ಮೂಲಕವಾಗಿ ಈ ಸತ್ಯವನ್ನು ನಮಗೆ ತಿಳಿಯಪಡಿಸಿದ್ದೀಯಾ. ಇದರ ಪರಿಚಯವಾಗಿ ಹೌದು ಸತ್ಯವೇದ, ಅದರಿರ್ತಕ್ಕಂಥ ವಾಕ್ಯಗಳು ಅದು ದೈವ ಪ್ರೇರಿತವಾದವು. ಆದರೆ ಸೈತಾನ ಈ ವಾಕ್ಯಗಳನ್ನು ಬದಲಾಯಿಸಲು, ತಿರುಚಲು ಅನೇಕ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ತನ್ನ ಸುಳ್ಳು ಬೋಧಕರುಗಳ ಮೂಲಕವಾಗಿ, ದುರಾತ್ಮಗಳಿಂದ ತುಂಬಿದಂತಹ ವ್ಯಕ್ತಿಗಳ ಮೂಲಕವಾಗಿ ಅನೇಕ ತರ್ಕವಾದಗಳನ್ನು ಮಾಡಿ ಇದು ಸುಳ್ಳು ಎಂಬುದಾಗಿ ವಾದ ಮಾಡಿ ನಿರಾಕರಿಸಲು ಪ್ರಯತ್ನಿಸುವಂಥವನಾಗಿದ್ದಾನೆ. ಆದರೆ ಸ್ವಾಮಿ, ಸತ್ಯ ಯಾವತ್ತಿಗೂ ಸತ್ಯವಾಗಿದೆ. ಆ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಈ ಒಂದು ಮಹಾ ಹೋರಾಟ, ಈ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥ ವಾಕ್ಯಗಳನ್ನು ಕೇಳುಗರು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಡೆಯಲು, ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಲು ಸಹಾಯ ಮಾಡು. ಆರಂಭಿಸಿರ್ತಕ್ಕಂತಹ ಈ ವಾಕ್ಯಗಳು ಅನೇಕ ಜನರ ಮನಸ್ಸಿನಲ್ಲಿ ಉತ್ತಮ ಬೀಜವಾಗಿ ಬಿದ್ದು ಸ್ವಾಮಿ ಫಲಪಡಿಸಿ 30%, 60%, 90%, 100%
ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು, ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.